ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವೂ ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತೆ ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ಈ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ತೋರಾದಲ್ಲಿನ ಎರಡನೆಯ ಪುಸ್ತಕದಲ್ಲಿರುವುದನ್ನು ಈ ದಿನ ನಾವು ಮುಂದುವರಿಸುತ್ತಿದ್ದೇವೆ. ಅದು ದೇವರ ಪ್ರವಾದಿಗಳು ಮೋಶೆ ಮತ್ತು ಐಗುಪ್ತದಲ್ಲಿನ ಇಸ್ರಾಯೇಲ್ ಜನರ ಕಥೆಯನ್ನು ನಮಗೆ ತಿಳಿಸುತ್ತದೆ. ಹಿಂದಿನ ಪಾಠದಲ್ಲಿ ಐಗುಪ್ತದ ಅರಸನಾದ ಫರೋಹನು ಇಸ್ರಾಯೇಲ್ಯರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಹೇಗೆ ಹಿಂಸಿಸಿದನೆಂಬುದನ್ನು ನಾವು ನೋಡುತ್ತೇವೆ. ಹೇಗೂ ಫರೋಹನು ಮಾಡುತ್ತಿದ್ದ ದುಷ್ಟತನವನ್ನು ಬುಡಮೇಲು ಮಾಡುವುದಕ್ಕೆ ದೇವರು ಒಂದು ಯೋಜನೆಯನ್ನು ಮಾಡಿಕೊಂಡನು. ಫರೋಹನ ಕೈಯೊಳಗಿಂದ ಇಸ್ರಾಯೇಲ್ಯರನ್ನು ಬಿಡಿಸುವುದಕ್ಕೆ ಅವರೊಳಗಿಂದಲೇ ಮೋಶೆ ಎಂಬ ಒಬ್ಬ ಮನುಷ್ಯನನ್ನು ಉಪಯೋಗಿಸುವುದಕ್ಕೆ ದೇವರು ಉಪಾಯ ಮಾಡಿದನು. ಐಗುಪ್ತದ ಎಲ್ಲಾ ತಿಳುವಳಿಕೆಯಲ್ಲಿ ಮೋಶೆಯು ಶಿಕ್ಷಿತನಾದನೆಂಬುದನ್ನು ನಾವು ಕಲಿತುಕೊಂಡಿದ್ದೇವೆ. ಮೋಶೆಯು 40 ವರ್ಷದವನಾದಾಗ ತನ್ನ ಸ್ವಂತ ವಿಧಾನಗಳಿಂದ ತನ್ನ ಜನರನ್ನು ಬಿಡಿಸುವುದಕ್ಕೆ ಅವನು ಪ್ರಯತ್ನಿಸಿದನು. ಹೇಗೂ ಮೋಶೆಯ ಪರಿಶ್ರಮಗಳು ಸಮಸ್ಯೆಗಳನ್ನು ಮಾತ್ರ ಉಂಟು ಮಾಡಿದವು. ಫರೋಹನಿಂದ ತಪ್ಪಿಸಿಕೊಂಡು ಓಡಿಹೋಗಿ ಅರಣ್ಯದಲ್ಲಿ ಬಚ್ಚಿಟ್ಟುಕೊಳ್ಳುವಂತೆ ಇವು ಅವನನ್ನು ಬಲವಂತಗೊಳಿಸಿದವು. ದೇವರು ತನಗೆ ಬಲವನ್ನು ಕೊಡದ ಹೊರತು ಇಸ್ರಾಯೇಲ್ ಜನರನ್ನು ಬಿಡುಗಡೆಗೊಳಿಸುವುದಕ್ಕೆ ತನಗೆ ಶಕ್ತಿಯಿಲ್ಲ ಮತ್ತು ತಾನೊಬ್ಬ ಕೇವಲ ಮನುಷ್ಯ ಮಾತ್ರದವನು ಎನ್ನುವುದನ್ನು ಮೋಶೆಯು ತನ್ನಲ್ಲಿ ತಿಳಿದುಕೊಳ್ಳಬೇಕಾಗಿತ್ತು. ಹಾಗಾಗಿ ಮೋಶೆಯು 40 ವರ್ಷಗಳವರೆಗೆ ಅರಣ್ಯದಲ್ಲಿ ವಾಸಿಸುತ್ತಾ ತನ್ನ ಮಾವನ ಕುರಿಮಂದೆಯನ್ನು ಕಾಯಬೇಕಾಯಿತು. ಮೋಶೆಯು 80 ವರ್ಷದವನಾದಾಗ ಒಂದು ದಿನ ದೇವರು ಸೀನಾಯಿ ಬೆಟ್ಟದ ಮೇಲೆ ಉರಿಯುವ ಪೊದೆಯೊಳಗೆ ಅವನಿಗೆ ಕಾಣಿಸಿಕೊಂಡನು. ಪೊದೆಯು ಉರಿಯುತ್ತಿತ್ತು, ಆದರೆ ಅದು ಸುಟ್ಟು ಹೋಗಲಿಲ್ಲ. ಮೋಶೆಯು ಇದನ್ನು ನೋಡಿದಾಗ ಆಶ್ಚರ್ಯಗೊಂಡನು. ಇದನ್ನು ಪರೀಕ್ಷಿಸುವುದಕ್ಕೆ ಅವನು ಅದರ ಹತ್ತಿರ ಹೋಗುತ್ತಿದ್ದಂತೆಯೇ, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮ, ಈಸಾಕ ಮತ್ತು ಯಾಕೋಬರ ದೇವರು ಎಂಬ ದೇವರ ಧ್ವನಿಯನ್ನು ಕೇಳಿಸಿಕೊಂಡನು. ಮೋಶೆಯು ಹೆದರಿಕೆಯಿಂದ ನಡುಗುತ್ತಾ ಅದನ್ನು ನೋಡುವುದಕ್ಕೆ ಧೈರ್ಯವಿಲ್ಲದವನಾದನು. ನಂತರ ದೇವರು ಅವನಿಗೆ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ, ಐಗುಪ್ತದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡೇ ನೋಡಿದ್ದೇನೆ, ಬಿಟ್ಟಿ ಮಾಡಿಸುವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು, ಆದ್ದರಿಂದ ಅವರನ್ನು ರಕ್ಷಿಸುವುದಕ್ಕೆ ನಾನು ಇಳಿದು ಬಂದಿದ್ದೇನೆ. ಈಗ ನೀನು ಹೋಗು, ನಾನು ನಿನ್ನನ್ನು ಐಗುಪ್ತಕ್ಕೆ ಕಳುಹಿಸುತ್ತೇನೆ. ಈಗ ತೋರದಲ್ಲಿರುವುದನ್ನು ಮುಂದುವರಿಸಿ ಐಗುಪ್ತದ ಅರಸನ ಬಳಿಗೆ ಮೋಶೆಯನ್ನು ಕಳುಹಿಸುವುದರೊಂದಿಗೆ ದೇವರು ತನ್ನ ಕೆಲಸವನ್ನು ಹೇಗೆ ಮುಕ್ತಾಯಗೊಳಿಸಿದನೆಂಬುದನ್ನು ನೋಡೋಣ. ಫರೋಹ ಮತ್ತು ಐಗುಪ್ತ ಜನರ ಮುಂದೆ ಮಾತಾಡುವುದಕ್ಕೆ ಮೋಶೆಗೆ ಜ್ಞಾನವನ್ನು ಮತ್ತು ಅಧಿಕಾರವನ್ನು ಕೊಡುವುದಕ್ಕೆ ದೇವರು ಮೋಶೆಯೊಂದಿಗೆ ಹೇಗೆ ವಾಗ್ದಾನ ಮಾಡಿದನೆಂಬುದನ್ನು 3ನೇ ಅಧ್ಯಾಯದಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಆದಾಗ್ಯೂ ಹೋಗುವುದಕ್ಕೆ ಮೋಶೆಯು ಹೆದರಿಕೊಂಡಿದ್ದನ್ನು 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ವಿಮೋಚನಕಾಂಡ ಪುಸ್ತಕದ 4ನೇ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ. ಅದಕ್ಕೆ ಮೋಶೆ, ಚಿತ್ತೈಸು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು, ಯಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು, ಯಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ಅವನು, ಇದು ಕೋಲು ಅಂದನು. ಯಹೋವನು ಅವನಿಗೆ, ಅದನ್ನು ನೆಲದ ಮೇಲೆ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿಹೋದನು. ಯಹೋವನು ಅವನಿಗೆ, ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು. ಆಗ ಯಹೋವನು ಅವನಿಗೆ, ಇದರಿಂದ ಅವರು ತಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರ ದೇವರಾಗಿರುವ ಯಹೋವನು ನಿನಗೆ ಕಾಣಿಸಿಕೊಂಡಿದ್ದು ನಿಜ ಎಂಬುದನ್ನು ನಂಬುವರು ಎಂದು ಹೇಳಿದನು. ಆದರೆ ಮೋಶೆ ಯಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿವೆ ಎಂದು ಹೇಳಲು ಯಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯಹೋವನಾಗಿರುವ ನಾನಲ್ಲವೇ? ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳಿದನು. ಅದಕ್ಕೆ ಮೋಶೆ, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು, ಯಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತಾಡಬಲ್ಲವನೆಂದು ನನಗೆ ಗೊತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಾನು ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದದ್ದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು, ಅವನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವಿ. ಇದಲ್ಲದೆ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇದರಿಂದಲೇ ಆ ಮಹತ್ಕಾರ್ಯಗಳನ್ನು ಮಾಡುವಿ ಅಂದನು. ಆಮೇಲೆ ಮೋಶೆ ತನ್ನ ಮಾವನಾದ ಇತ್ರೋನನ ಬಳಿಗೆ ಹಿಂದಿರುಗಿ ಬಂದು, ಅಪ್ಪಣೆಯಾದರೆ ನಾನು ಐಗುಪ್ತ ದೇಶದಲ್ಲಿರುವ ಸ್ವಜನ ಬಳಿಗೆ ಹೋಗಿ ಅವರು ಜೀವದಿಂದಿದ್ದಾರೋ ಏನೋ ನೋಡುವೆನು ಎಂಬುದಾಗಿ ಅವನಿಗೆ ಹೇಳಲು, ಇತ್ರೋನನು, ನೀನು ಹೋಗಿ ಬರಬಹುದು ಅಂದನು. ಮಿದ್ಯಾನ್ ದೇಶದಲ್ಲಿ ಯಹೋವನು ಮೋಶೆಗೆ, ನೀನು ಐಗುಪ್ತ ದೇಶಕ್ಕೆ ಹೋಗು, ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರೆಲ್ಲರೂ ಸತ್ತು ಹೋದರು ಎಂದು ಹೇಳಿದ್ದರಿಂದ ಮೋಶೆ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕತ್ತಿಯ ಮೇಲೆ ಹತ್ತಿಸಿ ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋದನು. ಅವನು ದೇವದಂಡವನ್ನು ಕೈಯಲ್ಲಿ ತೆಗೆದುಕೊಂಡು ಯಹೋವನು ಮೋಶೆಗೆ ಎಂತೆಂದನು, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಬಂದಾಗ ನಾನು ನಿನಗೆ ತೋರಿಸಿಕೊಟ್ಟ ಮಹತ್ ಕಾರ್ಯಗಳನ್ನೆಲ್ಲ ಫರೋಹನ ಮುಂದೆ ಮಾಡಬೇಕು, ಆದರೂ ನಾನು ಅವನ ಹೃದಯವನ್ನು ಕಠಿಣಪಡಿಸುವೆನಾದ್ದರಿಂದ ಅವನು ಜನರನ್ನು ಹೋಗಗೊಡಿಸುವುದಿಲ್ಲ. ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಅದಕ್ಕೆ ನೀನು ಒಪ್ಪದೆ ಹೋದರೆ ನಾನು ನಿನಗಿರುವ ಚೊಚ್ಚಲ ಮಗನನ್ನು ಸಾಯಿಸುವೆನೆಂದು ಯಹೋವನು ಹೇಳುತ್ತಾನೆ ಎಂದು ತಿಳಿಸಬೇಕು. ಇದಲ್ಲದೆ ಯಹೋವನು ಆರೋನನಿಗೆ, ನೀನು ಮೋಶೆಯನ್ನು ಎದುರುಗೊಳ್ಳುವುದಕ್ಕೆ ಅರಣ್ಯಕ್ಕೆ ಹೊರಟು ಹೋಗು ಎಂದು ಹೇಳಲಾಗಿ ಅವನು ಹೋಗಿ ದೇವರ ಬೆಟ್ಟದಲ್ಲೇ ಅವನನ್ನು ಎದುರುಗೊಂಡು ಮುದ್ದಿಟ್ಟನು. ಆಗ ಮೋಶೆ ತನ್ನನ್ನು ಯಹೋವನು ಯಾವ ಮಾತುಗಳನ್ನು ಹೇಳುವುದಕ್ಕೆ ಕಳುಹಿಸಿದನೋ, ಯಾವ ಮಹತ್ಕಾರ್ಯಗಳನ್ನು ಮಾಡುವುದನ್ನು ಆಜ್ಞಾಪಿಸಿದನೋ ಅವುಗಳನ್ನೆಲ್ಲ ಆರೋನನಿಗೆ ತಿಳಿಸಿದನು. ತರುವಾಯ ಮೋಶೆ ಆರೋನರು ಹೋಗಿ ಇಸ್ರಾಯೇಲ್ಯರ ಹಿರಿಯರನ್ನೆಲ್ಲ ಕೂಡಿಸಿದರು. ಯಹೋವನು ಮೋಶೆಗೆ ಹೇಳಿದ ಮಾತುಗಳನ್ನೆಲ್ಲ ಆರೋನನ್ನು ಅವರಿಗೆ ತಿಳಿಸಿ ಜನರ ಮುಂದೆ ಆ ಮಹತ್ಕಾರ್ಯಗಳನ್ನು ಮಾಡಲು ಜನರು ನಂಬಿದರು. ಯಹೋವನು ತಮ್ಮನ್ನು ಕಟಾಕ್ಷಿಸಿ ತಮ್ಮ ದುರಾವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನೆಂಬುದನ್ನು ಇಸ್ರಾಯೇಲರು ಕೇಳಿದಾಗ ತಲೆಬಾಗಿ ನಮಸ್ಕರಿಸಿದರು. ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಯಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದೇಕೆ? ಯಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು. ಸಂಕ್ಷಿಪ್ತವಾಗಿ ಇಲ್ಲಿಗೆ ಮುಗಿಸೋಣ. ದೇವರು ಮೋಶೆ ಮತ್ತು ಆರೋನರ ಮೂಲಕವಾಗಿ ಹೇಗೆ ಮಾತಾಡಿದನೆಂಬುದನ್ನು ನಾವು ನೋಡುತ್ತೇವೆ. ಫರೋಹನು ದೇವರ ಮಾತನ್ನು ನಂಬಿದನು? ಇಲ್ಲ, ಅವನು ನಂಬಲಿಲ್ಲ. ಅವನು ಮೋಶೆ ಆರೋನರಿಗೆ ಹೇಗೆ ಉತ್ತರ ಕೊಟ್ಟನೆಂಬುದನ್ನು ನೀವು ಕೇಳಿಸಿಕೊಂಡಿರಾ? ಆತನು ಹೇಳಿದ್ದೇನೆಂದರೆ, ಯಹೋವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದೇಕೆ? ಯಹೋವನು ಯಾರು ನನಗೆ ಗೊತ್ತಿಲ್ಲ, ಮತ್ತು ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ. ಫರೋಹನು ಯಹೋವನನ್ನು ತಿಳಿದಿರಲಿಲ್ಲ. ಫರೋಹನು ಮತ್ತು ಐಗುಪ್ತದ ಎಲ್ಲ ಜನರು ಒಂದು ಧರ್ಮವನ್ನು ಹೊಂದಿದರು, ಆದರೆ ಅವರು ದೇವರನ್ನು ತಿಳಿದಿರಲಿಲ್ಲ. ಅವರು ತಮ್ಮ ಪೂರ್ವಿಕರ ಧರ್ಮವನ್ನು ಅನುಸರಿಸುವವರ ಕುರಿತು ಮಾತ್ರ ಆಸಕ್ತಿ ಹೊಂದಿದವರಾಗಿದ್ದರು. ಅವರು ಅಬ್ರಹಾಮ, ಈಸಾಕ ಮತ್ತು ಯಾಕೋಬರ ದೇವರಾದ ನಿಜ ದೇವರನ್ನು ತಿಳಿದುಕೊಂಡು ಜೀವಿಸುವುದರ ಕುರಿತಾಗಿ ಆಸಕ್ತಿ ಹೊಂದಿದವರಾಗಿರಲಿಲ್ಲ. ಫರೋಹನು ಮತ್ತು ಐಗುಪ್ತರು ತಮ್ಮ ಸಂಪ್ರದಾಯಗಳಲ್ಲಿ ತಮ್ಮ ವಿಗ್ರಹಗಳನ್ನು ತಮ್ಮ ಪೂಜಾ ಕಲ್ಲು ಮರಗಳಲ್ಲಿ ಮತ್ತು ತಮ್ಮ ಧಾರ್ಮಿಕ ನಾಯಕರುಗಳಲ್ಲಿ ತಮ್ಮ ಭರವಸೆಯನ್ನು ಇಟ್ಟವರಾಗಿದ್ದರು. ಆದರೆ ಅವರು ಯಹೋವನಲ್ಲಿ ಮತ್ತು ಆತನ ನಿತ್ಯತ್ವದ ವಾಕ್ಯದಲ್ಲಿ ಭರವಸೆಯನ್ನಿಟ್ಟಿರಲಿಲ್ಲ. ಹಾಗಾಗಿ 6ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದುತ್ತೇವೆ: ಅದಕ್ಕೆ ಯಹೋವನು, ನಾನು ಫರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವಿ. ಅವನು ನನ್ನ ಭುಜಬಲದಿಂದ ಅವರನ್ನು ಹೋಗುಗೊಡಿಸುವನು, ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದಿಂದ ಹೊರಡಿಸುವನು ಅಂದನು. ಇದಲ್ಲದೆ ದೇವರು ಮೋಶೆ ಸಂಗಡ ಮಾತಾಡಿ ಎಂತೆಂದನು: ನಾನು ಯಹೋವನು, ಅಬ್ರಹಾಮ ಈಸಾಕ ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡನೇ ಹೊರತು ಯಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ. ನಾನು ಅವರಿಗೆ, ನೀವು ಪ್ರವಾಸವಾಗಿರುವ ಕಾನಾನ್ ದೇಶವನ್ನು ನಿಮಗೆ ಕೊಡುವೆನೆಂಬುದಾಗಿ ದೃಢವಾಗಿ ವಾಗ್ದಾನ ಮಾಡಿದ್ದೇನಷ್ಟೇ. ಐಗುಪ್ತರು ದಾಸರನ್ನಾಗಿ ಮಾಡಿಕೊಂಡಿರುವ ಇಸ್ರಾಯೇಲರ ಗೋಳು ಈಗ ನನಗೆ ಕೇಳಿಸಿತು. ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡೆನು. ಆದ್ದರಿಂದ ನೀನು ಇಸ್ರಾಯೇಲರಿಗೆ ನನ್ನ ಹೆಸರಿನಲ್ಲಿ ಹೇಳಬೇಕಾದದ್ದೇನೆಂದರೆ, ನಾನು ಯಹೋವನು. ಐಗುಪ್ತರು ನಿಮ್ಮಿಂದ ಮಾಡಿಸುವ ಬಿಟ್ಟಿ ಕೆಲಸಗಳನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುವೆನು. ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು. ಐಗುಪ್ತರು ಮಾಡಿಸುವ ಬಿಟ್ಟಿ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯಹೋವನು ಎಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂಬುದು ನಿಮಗೆ ತಿಳಿದು ಬರುವುದು. ಇದಲ್ಲದೆ ಅಬ್ರಹಾಮ ಈಸಾಕ ಯಾಕೋಬರಿಗೆ ಕೊಡುವೆನೆಂದು ನಾನು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನಿಮ್ಮನ್ನು ಸೇರಿಸಿ ಅದನ್ನು ನಿಮಗೆ ಸ್ವದೇಶವನ್ನಾಗಿ ಕೊಡುವೆನು. ಯಹೋವನೇ ನಾನು, ಹೀಗೆ ಅವರಿಗೆ ಹೇಳು ಅಂದನು. ಈ ವಾಕ್ಯಗಳೆಲ್ಲ ವಿಮೋಚನಾ ಕಾಂಡ 6ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೆ ಈ ವಾಕ್ಯಗಳನ್ನು ನಾವು ನೋಡಬಹುದು. ಯಹೋವನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಆಗ ನಾನು ಐಗುಪ್ತ ದೇಶದವರನ್ನು ಬಾಧಿಸಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನನ್ನ ಜನರಾಗಿರುವ ಇಸ್ರಾಯೇಲರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ಹೊರತರುವೆನು. ನಾನು ಐಗುಪ್ತರಿಗೆ ವಿರೋಧವಾಗಿ ಕೈಚಾಚಿ ಅವರ ಮಧ್ಯದಿಂದ ಇಸ್ರಾಯೇಲರನ್ನು ಹೊರತಂದಾಗ ನಾನು ಯಹೋವನೆಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು. ಯಹೋವನ ಆಜ್ಞೆಯಂತೆಯೇ ಮೋಶೆ ಆರೋನರು ಮಾಡಿದರು. ಅವರು ಫರೋಹನ ಹತ್ತಿರ ಮಾತಾಡಿದ ಕಾಲದಲ್ಲಿ ಮೋಶೆ 80 ವರ್ಷದವನು, ಆರೋನನು 83 ವರ್ಷದವನು ಆಗಿದ್ದನು. ಹೀಗೆ ದೇವರು ಫರೋಹನನನ್ನು ಮತ್ತು ಐಗುಪ್ತದ ಜನರನ್ನು ನ್ಯಾಯತೀರ್ಪಿನ ಬಲವಾದ ಕ್ರಿಯೆಗಳೊಂದಿಗೆ ತೀರ್ಪು ಕೊಡುವುದಕ್ಕೆ ಹೇಗೆ ಉಪಾಯ ಮಾಡಿದನೆಂಬುದನ್ನು ನಾವು ನೋಡಿದೆವು. ದೇವರು ತನ್ನ ನೀತಿವಂತಿಕೆಯಲ್ಲಿ ಐಗುಪ್ತರು ಇಸ್ರಾಯೇಲರ ಮೇಲೆ ಬರಮಾಡಿದ 100 ವರ್ಷಗಳ ಸಂಕಟಗಳಾಗಿ ಅವರು ಹಿಂದಿರುಗಿಸಿ ಸಂದಾಯ ಮಾಡುವುದಕ್ಕೆ ಉದ್ದೇಶಿಸಿದ್ದರು. ಮೋಶೆ ಮೂಲಕವಾಗಿ ಅದ್ಭುತಗಳನ್ನು ಮಾಡುವುದಕ್ಕೆ ದೇವರು ಮಾಡಿದ್ದ ಉಪಾಯದ ಮೂಲಕವಾಗಿಯೂ ಸಹ ಯಹೋವನು ತನ್ನ ಬಲವನ್ನು ಮತ್ತು ಮಹಿಮೆಯನ್ನು ಪ್ರದರ್ಶಿಸುವುದಕ್ಕೆ ಇಚ್ಛಿಸಿದನು. ಹಾಗಾಗಿ ಅಬ್ರಹಾಮ ಈಸಾಕ ಮತ್ತು ಯಾಕೋಬರೊಂದಿಗೆ ಮಾತಾಡಿದ ದೇವರಾದ ಯಹೋವನು ಜೀವಿಸುವವನು ಮತ್ತು ನಿಜವಾದ ದೇವರು ಆಗಿದ್ದಾನೆಂಬುದನ್ನು ಐಗುಪ್ತದ ಜನರು ಮತ್ತು ಇಡೀ ಲೋಕಕ್ಕೆಲ್ಲ ತೋರಿಸಿದನು. ನಾವು ಈಗಾಗಲೇ ಕಲಿತುಕೊಂಡಿರುವಂತೆ ದೇವರು ಕರುಣೆಯುಳ್ಳವನು ಮತ್ತು ಯಾರೊಬ್ಬರು ನಾಶವಾಗುವುದನ್ನು ಇಷ್ಟಪಡದವನು. ಆದರೆ ಪ್ರತಿಯೊಬ್ಬರೂ ಪಶ್ಚಾತ್ತಾಪಪಟ್ಟು ಸತ್ಯವನ್ನು ತಿಳಿದುಕೊಂಡು ಸ್ವೀಕರಿಸಿಕೊಳ್ಳುವುದನ್ನು ಬಯಸುವವನು ಆಗಿದ್ದಾನೆ. ಅದಕ್ಕಾಗಿಯೇ ಮೋಶೆಯ ಮೂಲಕವಾಗಿ ತಾನು ಮಾತಾಡಿದ್ದನ್ನು ದೃಢಪಡಿಸುವುದಕ್ಕೆ ಅದ್ಭುತಗಳನ್ನು ಮಾಡುವುದಕ್ಕೆ ಆತನು ಯೋಜನೆ ಮಾಡಿಕೊಂಡನು. ಮೋಶೆಯ ಮೂಲಕವಾಗಿ ಮಾತಾಡಿದ ದೇವರು ಒಬ್ಬನೇ ನಿಜ ದೇವರಾಗಿದ್ದಾನೆಂಬುದನ್ನು ಯಾವುದೇ ಅನುಮಾನವಿಲ್ಲದೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ಕರ್ತನು ಇಷ್ಟಪಟ್ಟನು. ಐಗುಪ್ತರು ದೇವರುಗಳೆಂದು ಆಲೋಚಿಸಿಕೊಂಡಿದ್ದ 100 ವಿಗ್ರಹಗಳು ಐಗುಪ್ತದಲ್ಲಿದ್ದನ್ನು ನಾವು ಜ್ಞಾಪಿಸಿಕೊಳ್ಳುವುದು ಅಗತ್ಯ. ಹೇಗೂ ಕೇವಲ ಒಬ್ಬನೇ ನಿಜವಾದ ದೇವರಿದ್ದಾನೆ ಎಂಬುದನ್ನು ನಾವು ಅವರಿಗೆ ತಿಳಿಸಬೇಕೆಂದು ದೇವರು ಬಯಸಿದ್ದನು. ಆ ಒಬ್ಬನೇ ನಿಜವಾದ ದೇವರು ಪ್ರವಾದಿಗಳನ್ನು ವಾಕ್ಯಗಳನ್ನು ಮತ್ತು ಲೋಕದ ರಕ್ಷಕನನ್ನು ಸಾಧನಗಳನ್ನಾಗಿ ಮಾಡುವುದರ ಮೂಲಕ ಅಬ್ರಹಾಮ, ಈಸಾಕ ಮತ್ತು ಯಾಕೋಬರನ್ನು ಒಂದು ಜನಾಂಗವನ್ನಾಗಿ ಮಾಡುತ್ತೇನೆಂದು ವಾಗ್ದಾನ ಮಾಡಿ ತನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿದವನೆಂಬುದನ್ನು ಅವರು ತಿಳಿದುಕೊಳ್ಳಬೇಕೆಂದು ದೇವರು ಬಯಸಿದ್ದನು. ಹೇಗೂ ಒಬ್ಬನೇ ನಿಜದೇವರನ್ನು ತಿಳಿದುಕೊಳ್ಳುವುದರಲ್ಲಿ ಫರೋಹನು ಆಸಕ್ತಿಯುಳ್ಳವನಾಗಿರಲಿಲ್ಲ. ಅದಕ್ಕಾಗಿಯೇ ದೇವರು ತನ್ನ ಪ್ರವಾದಿಗಳಾದ ಮೋಶೆ ಮತ್ತು ಆರೋನರ ಮೂಲಕವಾಗಿ ಮಾತಾಡುವುದಕ್ಕೆ ಪ್ರಯತ್ನಿಸಿದಾಗ ಫರೋಹನು ಉತ್ತರವಾಗಿ ಅವರಿಗೆ, ಯಹೋವನೆಂಬವನು ಯಾರು? ಅವನಿಗೆ ವಿಧೇಯನಾಗಿ ಇಸ್ರಾಯೇಲರನ್ನು ಹೋಗಗೊಡಿಸಬೇಕೋ? ಯಹೋವನೆಂಬವನು ಯಾರೋ ನನಗೆ ಗೊತ್ತಿಲ್ಲ, ಮತ್ತು ನಾನು ಇಸ್ರಾಯೇಲರನ್ನು ಹೋಗಗೊಡಿಸುವುದಿಲ್ಲ ಎಂದು ಹೇಳಿದನು. ಯಹೋವನೆಂಬವನು ನನಗೆ ಗೊತ್ತಿಲ್ಲ ಎಂದು ಹೇಳಿದಾಗ ಫರೋಹನು ನಿಜವನ್ನೇ ಹೇಳಿದ್ದನು. ಅಬ್ರಹಾಮ, ಈಸಾಕ ಮತ್ತು ಯಾಕೋಬರೊಂದಿಗೆ ಒಂದು ನಿತ್ಯವಾದ ಒಡಂಬಡಿಕೆಯನ್ನು ಸ್ಥಾಪಿಸಿದ್ದ ದೇವರನ್ನು ಅವನು ತಿಳಿದವನಾಗಿರಲಿಲ್ಲ. ಫರೋಹನು ಒಂದು ಧರ್ಮವನ್ನು ಹೊಂದಿದ್ದನು, ಆದರೆ ದೇವರೊಂದಿಗೆ ಒಂದು ಸಂಬಂಧವನ್ನು ಹೊಂದಿರಲಿಲ್ಲ. ಒಬ್ಬನೇ ನಿಜ ದೇವರಿಂದ ಬಂದಂತಹ ಸತ್ಯಕ್ಕೆ ಫರೋಹನ ಹೃದಯವು ಮುಚ್ಚಿತ್ತು. ಹಾಗಾಗಿ ಮೋಶೆ ಮತ್ತೆ ಆರೋನರ ಮೂಲಕ ದೇವರು ಮಾತಾಡಿದ ಸಂದೇಶವನ್ನು ಅವನು ತಿರಸ್ಕರಿಸಿದನು. ಪ್ರಸ್ತುತ ಈ ದಿನದಲ್ಲಿ ಲೋಕದಲ್ಲಿ ಅನೇಕ ಜನರು ಫರೋಹನ ದಾರಿಯನ್ನು ಅನುಸರಿಸುತ್ತಿದ್ದಾರೆ. ಅವರು ದೇವರ ಕುರಿತು ಮಾತಾಡುತ್ತಾರೆ, ಆದರೆ ಯಹೋವನ ಮಾತಿಗೆ ಅವರು ಗಮನ ಕೊಡುವುದಿಲ್ಲ. ಇದರ ಫಲವಾಗಿ ಅವರು ದೇವರನ್ನು ತಿಳಿದುಕೊಳ್ಳಲಿಲ್ಲ. ದೇವರ ಕುರಿತಾದ ಕೆಲವು ಸಂಗತಿಗಳನ್ನು ಅವರು ತಿಳಿದಿದ್ದಾರೆ, ಆದರೆ ಸ್ವತಃ ದೇವರನ್ನು ತಿಳಿದುಕೊಂಡಿಲ್ಲ. ತಮ್ಮ ಪೂರ್ವಿಕರಿಂದ ತಮಗೆ ಕೊಡಲ್ಪಟ್ಟಿರುವ ಒಂದು ಧರ್ಮವನ್ನು ಅವರು ಹೊಂದಿದ್ದಾರೆ, ಆದರೆ ಮೋಶೆ ತನ್ನನ್ನೇ ಪ್ರಕಟಿಸಿಕೊಂಡ ಜೀವಿಸುವ ದೇವರೊಂದಿಗೆ ಒಂದು ನಿಜವಾದ ಸಂಬಂಧವನ್ನು ಅವರು ಹೊಂದಿಕೊಂಡಿಲ್ಲ. ನಿಮ್ಮ ವಿಷಯವೇನು? ನೀವು ಕರ್ತನನ್ನು ತಿಳಿದಿದ್ದೀರಾ? ಆತನು ತನ್ನ ಪ್ರವಾದಿಗಳ ಮೂಲಕವಾಗಿ ಏನು ಹೇಳಿದ್ದಾನೆಂಬುದನ್ನು ನೀವು ನಿಜವಾಗಿಯೂ ತಿಳಿದಿದ್ದೀರೋ? ನೀವು ಎಂದಾದರೂ ದೇವರ ಪ್ರವಾದಿಗಳ ಬರವಣಿಗೆಗಳನ್ನು ಪ್ರಾಮಾಣಿಕವಾಗಿ ಗಮನಿಸಿದ್ದೀರೋ? ನೀವು ನಿಜವಾಗಿಯೂ ದೇವರಾದ ಕರ್ತನನ್ನು ತಿಳಿದುಕೊಂಡಿದ್ದೀರೋ? ನಿಮ್ಮ ಹೃದಯಪೂರ್ವಕವಾಗಿ ಆತನನ್ನು ಪ್ರೀತಿಸಿದ್ದೀರೋ? ಆತನಿಗೆ ವಿಧೇಯರಾಗುವುದಕ್ಕೆ ನೀವು ಇಚ್ಛಿಸುತ್ತೀರೋ? ಅಥವಾ ನೀವು ಫರೋಹನ ಹಾಗೆ ಕೇವಲ ನಿಮ್ಮ ಪೂರ್ವಿಕರ ಧರ್ಮವನ್ನು ಅನುಸರಿಸುವರಾಗಿರುತ್ತೀರೋ? ಪ್ರಿಯ ಸ್ನೇಹಿತರೆ, ನಮ್ಮಲ್ಲಿ ಯಾರೊಬ್ಬರು ನಿತ್ಯನಾದ ದೇವರ ವಾಕ್ಯವನ್ನು ಕೇಳುವುದನ್ನು ಮತ್ತು ನಂಬುವುದನ್ನು ತಿರಸ್ಕರಿಸಿದ ಫರೋಹನ ಹಾಗಿರುವುದು ಬೇಡ. ದೇವರ ಎಚ್ಚರಿಕೆಯ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳಿರಿ. ಸಹೋದರರೇ, ನೋಡಿಕೊಳ್ಳಿರಿ. ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಈ ವಾಕ್ಯ ಇಬ್ರಿಯ ಪತ್ರಿಕೆ 3:12 ವಚನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಈ ದಿನ ನೀವು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ, ಯಹೋವನು ಯಾರು, ನಾನು ಆತನ ಮಾತು ಕೇಳಬೇಕೋ ಎಂದು ಫರೋಹನು ಹೇಳಿದಂತೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ನಮ್ಮ ಮುಂದಿನ ಅಧ್ಯಯನದಲ್ಲಿ ಈ ಮನೋಹರವಾದ ಕಥೆಯನ್ನು ಮುಂದುವರಿಸುತ್ತೇವೆ ಮತ್ತು ದೇವರೇ ಕರ್ತನೆಂದು ಫರೋಹನು ಮತ್ತು ಐಗುಪ್ತರು ತಿಳಿದುಕೊಳ್ಳುವಂತೆ ದೇವರು ಅವರ ಮೇಲೆ 10 ಉಪದ್ರವಗಳನ್ನು ಹೇಗೆ ತಂದನೆಂಬುದನ್ನು ನಾವು ನೋಡಿಕೊಳ್ಳೋಣ. ಆತನ ಪರಿಶುದ್ಧ ವಾಕ್ಯದಿಂದ ಈ ಗಂಭೀರವಾದ ಎಚ್ಚರಿಕೆಗೆ ನೀವು ಗಮನ ಕೊಡುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.